ಕೇಳಿಸಿಕೊಳ್ಳುತ್ತಿರುವ ಸ್ನೇಹಿತರೆ, ಸಮಾಧಾನವು ನಿಮ್ಮೊಂದಿಗಿರಲಿ. ಆತನು ಸ್ಥಾಪನೆ ಮಾಡಿದ ನೀತಿವಂತಿಕೆಯ ಮಾರ್ಗವನ್ನು ಪ್ರತಿಯೊಬ್ಬರೂ ಅರ್ಥ ಮಾಡಿಕೊಂಡು ಅದಕ್ಕೆ ಅಧೀನರಾಗುವುದಕ್ಕೆ ಮತ್ತು ಆತನೊಂದಿಗೆ ಎಂದೆಂದಿಗೂ ನಿಜವಾದ ಸಮಾಧಾನದಲ್ಲಿರುವುದಕ್ಕೆ ಇಚ್ಛಿಸುವ ಸಮಾಧಾನಕರ್ತನಾಗಿರುವ ದೇವರ ಹೆಸರಿನಲ್ಲಿ ನಾವು ನಿಮ್ಮನ್ನು ವಂದಿಸುತ್ತೇವೆ. ನೀತಿವಂತಿಕೆಯ ಮಾರ್ಗ ಎಂಬ ನಿಮ್ಮ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವುದಕ್ಕೆ ಈ ದಿನ ನಾವು ಹಿಂತಿರುಗಿ ಬರಲು ಶಕ್ತರಾಗಿದ್ದಕ್ಕೆ ನಾವು ಸಂತೋಷವುಳ್ಳವರಾಗಿದ್ದೇವೆ. ಅರಸನಾದ ದಾವೀದ ಮತ್ತು ದೇವರ ವಾಗ್ದಾನ. ನಾವು ಈ ದಿನ ಪ್ರವಾದಿಯಾದ ದಾವಿದನ ಕಥೆಯನ್ನು ಮುಂದುವರಿಸುತ್ತಿದ್ದೇವೆ. ಎರಡು ಪಾಠಗಳ ಹಿಂದೆ ದೇವರು ಅವನನ್ನು ನೇಮಕ ಮಾಡಿದ ದಿನದಂದು ಅವನು ಆಳ್ವಿಕೆಯನ್ನು ಪ್ರಾರಂಭಿಸುವುದಕ್ಕೆ ಆಗದಿದ್ದಾಗ್ಯೂ ದೇವರು ಯವನಸ್ಥನಾದ ದಾವಿದನನ್ನು ಹೇಗೆ ಇಸ್ರಾಯೇಲರ ಎರಡನೆಯ ಅರಸನನ್ನಾಗಿ ಆರಿಸಿಕೊಂಡನು ಎಂಬುದನ್ನು ನಾವು ನೋಡಿಕೊಂಡೆವು. ದೇವರು ಮೊದಲನೆಯ ಅರಸನಾದ ಸೌಲನನ್ನು ತಿರಸ್ಕರಿಸಿದನು, ಯಾಕೆಂದರೆ ಅವನು ದೇವರ ಚಿತ್ತದ ಕುರಿತು ಆಸಕ್ತಿ ಇಲ್ಲದವನಾಗಿದ್ದನು. ಏನೇ ಆದರೂ ದೇವರು ದಾವಿದನ ಕುರಿತಾಗಿ, ಇಷಯನ ಮಗನಾದ ದಾವಿದನು ನನಗೆ ಸಿಕ್ಕಿದನು, ಅವನು ನನಗೆ ಒಪ್ಪುವ ಮನುಷ್ಯನು, ಅವನು ನನ್ನ ಇಷ್ಟವನ್ನೆಲ್ಲ ನೆರವೇರಿಸುವವನು. ಅಪೊಸ್ತಲರ ಕೃತ್ಯ 13:22. ನಮ್ಮ ಹಿಂದಿನ ಪಾಠದಲ್ಲಿ ಜೀವಿಸುವ ದೇವರಲ್ಲಿನ ಬಲವಾದ ನಂಬಿಕೆ, ಒಂದು ಕವಣೆ ಮತ್ತು ಒಂದು ಕಲ್ಲಿನಿಂದ ದಾವಿದನು ದೈತ್ಯನಾದ ಗೊಲ್ಯಾತನನ್ನು ಸೋಲಿಸಿ ಕೊಂದು ಹಾಕಿದ್ದನ್ನು ನಾವು ನೋಡಿಕೊಂಡೆವು. ಈಗ ನಾವು ದಾವಿದನ ಕಥೆಯನ್ನು ಮುಂದುವರಿಸೋಣ ಮತ್ತು ದಾವಿದನು ಸೌಲನಿಗೆ ಬದಲಾಗಿ ಇಸ್ರಾಯೇಲರ ಅರಸನಾಗಿ ಹೇಗೆ ನೇಮಕಗೊಂಡನೆಂಬುದನ್ನು ನೋಡಿಕೊಳ್ಳೋಣ. ಮೊದಲನೆಯ ಸಮುವೇಲನ ಪುಸ್ತಕವನ್ನು ಮುಂದುವರಿಸೋಣ. ಅಲ್ಲಿ ವಾಕ್ಯವು ಹೀಗೆ ಹೇಳುತ್ತದೆ: ದಾವಿದನು ಫಿಲಿಸ್ಟಿಯನನ್ನು ಸಂಹರಿಸಿ ಸರ್ವ ಜನರೊಡನೆ ಹಿಂದಿರುಗಿ ಬರುವಾಗ ಇಸ್ರಾಯೇಲರ ಎಲ್ಲ ಪಟ್ಟಣಗಳಿಂದ ಸ್ತ್ರೀಯರು ಹೊರಗೆ ಬಂದು ದಮ್ಮಡಿ ತಾಳಗಳನ್ನು ಹಿಡಿದು ಸಂತೋಷದಿಂದ ಹಾಡುತ್ತಾ ಕೊಣಿಯುತ್ತಾ ಅರಸನಾದ ಸೌಲನನ್ನು ಎದುರುಗೊಂಡರು. ಅವರು ಪರಸ್ಪರವಾಗಿ, ಸೌಲನು 1,000 ಗಟ್ಟಳೆಯಾಗಿ ಕೊಂದನು, ದಾವಿದನು 10,000 ಗಟ್ಟಳೆಯಾಗಿ ಕೊಂದನು ಎಂದು ಹಾಡಿದರು. ಈ ಮಾತುಗಳ ದೆಸೆಯಿಂದ ಸೌಲನಿಗೆ ಬಹು ವ್ಯಸನವೂ ಕೋಪವೂ ಉಂಟಾಗಿ, ಅವನು ದಾವಿದನು 10,000 ಗಟ್ಟಳೆಯಾಗಿ ಕೊಂದನೆಂದು ನಾನು 1,000 ಗಟ್ಟಳೆಯಾಗಿ ಕೊಂದೇನೆಂದು ಹಾಡುತ್ತಾರಲ್ಲ, ರಾಜತ್ವದ ಹೊರತು ಅವನಿಗೆ ಇನ್ನೇನು ಕಡಿಮೆಯಾದ ಹಾಗಾಯಿತು ಅಂದುಕೊಂಡು ಆ ಅಂದಿನಿಂದ ಅವನ ಮೇಲೆ ಕಣ್ಣಿಟ್ಟನು. ಹೀಗೆ ಇಸ್ರಾಯೇಲರು ದಾವಿದನನ್ನು ಎಷ್ಟೊಂದು ಅಕ್ಕರೆಯಿಂದ ಪ್ರೀತಿಸುತ್ತಿದ್ದಾರೆಂಬುದನ್ನು ವಾಕ್ಯವು ಹೇಳುತ್ತದೆ. ಆದರೆ ಅವರು ದಾವಿದನನ್ನು ಹೆಚ್ಚಾಗಿ ಪ್ರೀತಿಸುತ್ತಿರುವಲ್ಲಿ ಸೌಲನು ಅವನನ್ನು ಹೆಚ್ಚಾಗಿ ದ್ವೇಷಿಸಿದನು. ಮತ್ಸರವು ಸೌಲನ ಹೃದಯವನ್ನು ತುಂಬಿಕೊಂಡಿತ್ತು ಮತ್ತು ಅವನನ್ನು ನಿಯಂತ್ರಿಸುತ್ತಿತ್ತು. ಆದ್ದರಿಂದ ದಾವಿದನನ್ನು ದೂರ ಮಾಡುವುದಕ್ಕೆ ತಾನು ಏನಾದರೂ ಮಾಡಲೇಬೇಕೆಂದು ಅವನು ಯಾವಾಗಲೂ ಯೋಚಿಸುತ್ತಿದ್ದನು. ಇದರ ಪರಿಣಾಮವಾಗಿ ದಾವಿದನು ಓಡಿಹೋಗಿ ಅರಣ್ಯದಲ್ಲಿ ಬಚ್ಚಿಟ್ಟುಕೊಂಡನು. ಅವನ ಜೊತೆಯಲ್ಲಿ 400 ಜನ ಇಸ್ರಾಯೇಲರು ಇದ್ದರು. ಸೌಲನು ಮತ್ತು ಅವನ ಸೈನಿಕರು ಅರಣ್ಯದಲ್ಲಿದ್ದ ದಾವಿದನನ್ನು ಅವನ ಜೊತೆಯವರನ್ನು ಹುಡುಕುತ್ತಿದ್ದರು. ದಾವಿದನನ್ನು ಹಿಡಿದು ಅವನನ್ನು ಕೊಂದು ಹಾಕುವುದಕ್ಕೆ ಸೌಲನು ತನ್ನ ಅಧಿಕಾರದಲ್ಲಿ ಪ್ರತಿಯೊಂದು ಪ್ರಯತ್ನವನ್ನು ಮಾಡಿದನು. ಏನೇ ಆದರೂ ಅವನಿಗೆ ಹಾಗೆ ಮಾಡುವುದಕ್ಕೆ ಆಗಲಿಲ್ಲ, ಯಾಕೆಂದರೆ ಕರ್ತನು ದಾವಿದನೊಂದಿಗಿದ್ದನು. ಆದರೆ ಸೌಲನು ದಾವಿದನ ಅನೇಕ ತೊಂದರೆಗಳಿಗೆ ಕಾರಣನಾದನು. ದಾವಿದನು ಮತ್ತು ಅವನ ಜೊತೆಯವರು ಕೋಪಿಷ್ಠ ಅರಸನಾದ ಸೌಲನಿಂದ ದೂರ ಹೋಗಿ 8 ದೀರ್ಘ ವರ್ಷಗಳಾಗಿತ್ತು. ಏನೇ ಆದರೂ ದಾವಿದನ ಕಡೆಗೆ ಸೌಲನಿಗಿದ್ದ ಹೊಟ್ಟೆಕಿಚ್ಚು ಮತ್ತು ಕೋಪವು ದಾವಿದನು ಸೌಲನನ್ನು ದ್ವೇಷಿಸುವುದಕ್ಕೆ ಕಾರಣವಾಗಿರಲಿಲ್ಲ. ತನ್ನನ್ನು ಕೊಲ್ಲುವುದಕ್ಕೆ ಪ್ರಯತ್ನಿಸುತ್ತಿದ್ದ ವ್ಯಕ್ತಿಯಾಗಿದ್ದ ಸೌಲನನ್ನು ದಾವಿದನು ಯಾಕೆ ದ್ವೇಷಿಸಲಿಲ್ಲ? ದಾವಿದನು ಸೌಲನನ್ನು ದ್ವೇಷಿಸುವುದಕ್ಕೆ ಆಗಲಿಲ್ಲ, ಯಾಕೆಂದರೆ ನೀತಿವಂತರ ಮೇಲೂ ಮತ್ತು ಅನೀತಿವಂತರ ಮೇಲೂ ತನ್ನ ಸೂರ್ಯನು ಉದಯಿಸುವುದಕ್ಕೆ ಕಾರಣವಾಗಿರುವ ದೇವರೊಂದಿಗೆ ದಾವಿದನು ನಡೆಯುತ್ತಿದ್ದನು. ವಾಕ್ಯವು ಹೇಳುವ ಹಾಗೆ, ಪ್ರಿಯರೇ, ನಾವು ಒಬ್ಬರನ್ನೊಬ್ಬರು ಪ್ರೀತಿಸೋಣ. ಪ್ರೀತಿಯು ದೇವರಿಂದಾಗಿದೆ ಮತ್ತು ಪ್ರೀತಿ ಮಾಡುವ ಪ್ರತಿಯೊಬ್ಬನು ದೇವರಿಂದ ಹುಟ್ಟಿದವನು, ದೇವರನ್ನು ಬಲ್ಲವನು ಆಗಿದ್ದಾನೆ. ಪ್ರೀತಿ ಇಲ್ಲದವನು ದೇವರನ್ನು ಬಲ್ಲವನಲ್ಲ, ಯಾಕೆಂದರೆ ದೇವರು ಪ್ರೀತಿ ಸ್ವರೂಪಿಯು. ದೇವರು ಮೊದಲು ನಮ್ಮನ್ನು ಪ್ರೀತಿಸಿದ್ದರಿಂದ ನಾವು ಪ್ರೀತಿಸುತ್ತೇವೆ. ಒಬ್ಬನು ತಾನು ದೇವರನ್ನು ಪ್ರೀತಿಸುತ್ತೇನೆಂದು ಹೇಳಿ ತನ್ನ ಸಹೋದರನನ್ನು ದ್ವೇಷಿಸಿದರೆ ಅವನು ಸುಳ್ಳುಗಾರನಾಗಿದ್ದಾನೆ. ತಾನು ಕಂಡಿರುವ ತನ್ನ ಸಹೋದರನನ್ನು ಪ್ರೀತಿಸದವನು ತಾನು ಕಾಣದಿರುವ ದೇವರನ್ನು ಪ್ರೀತಿಸಲಾರನು. 1 ಯೋಹಾನ 4:7-8, 8:19-20 ಹಾಗೂ 20 ಸೌಲ ಮತ್ತು ದಾವಿದನ ಮಧ್ಯೆ ಸಂಭವಿಸಿದ ಎಲ್ಲವನ್ನೂ ಓದುವುದಕ್ಕೆ ನಮಗೆ ಸಮಯವಿಲ್ಲ. ಆದರೆ ಒಂದು ಕಥೆಯನ್ನು ನೋಡಿಕೊಂಡು ದಾವಿದನ ನಮ್ರತೆ ಮತ್ತು ಪ್ರೀತಿಯನ್ನು ಗಮನಿಸುವುದಕ್ಕೆ ಬಯಸುತ್ತೇವೆ. 1 ಸಮುವೇಲನ ಪುಸ್ತಕದ 24 ಅಧ್ಯಾಯದಲ್ಲಿರುವುದನ್ನು ಓದಿಕೊಳ್ಳೋಣ. ಅಲ್ಲಿ ವಾಕ್ಯವು ಹೀಗೆ ಹೇಳುತ್ತದೆ: ಸೌಲನು ಫಿಲಿಸ್ಟಿಯರನ್ನು ಓಡಿಸಿ ಹಿಂದಿರುಗಿದಾಗ ದಾವಿದನು ಎಂಗೇದಿಯ ಅರಣ್ಯದಲ್ಲಿದ್ದಾನೆಂದು ಅವನಿಗೆ ತಿಳಿದು ಬಂತು. ಆಗ ಅವನು ಎಲ್ಲಾ ಇಸ್ರಾಯೇಲರಲ್ಲಿ ಶ್ರೇಷ್ಠರಾದ 3,000 ಮಂದಿ ಸೈನಿಕರನ್ನು ಆರಿಸಿಕೊಂಡು ಕಾಡು ಗುರಿಬಂಡೆಗಳಲ್ಲಿದ್ದ ದಾವಿದನನ್ನು ಅವನ ಜನರನ್ನು ಹುಡುಕುವುದಕ್ಕೋಸ್ಕರ ಹೊರಟನು. ಅವನು ಮಾರ್ಗದಲ್ಲಿ ಕುರಿಹಟ್ಟಿಗಳ ಬಳಿಯಲ್ಲಿ ಒಂದು ಗವಿಯನ್ನು ಕಂಡು ಶೌಚಕ್ಕೋಸ್ಕರ ಅದರೊಳಗೆ ಪ್ರವೇಶಿಸಿದನು. ದಾವಿದನೂ ಅವರ ಜನರು ಅದೇ ಗವಿಯಲ್ಲಿ ಹಿಂಗಡೆಯಲ್ಲಿ ಅಡಗಿಕೊಂಡಿದ್ದರು. ಜನರು ದಾವಿದನಿಗೆ, ನಿನ್ನ ಶತ್ರುವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುವೆನು, ಆಗ ನೀನು ಅವನನ್ನು ಮನಸ್ಸಿಗೆ ಬಂದಂತೆ ನಡೆಸಬಹುದು ಎಂದು ಯಹೋವನು ನಿನಗೆ ಹೇಳಿದ ಮಾತು ನೆರವೇರುವ ದಿವಸ ಇದೇ ಅಂದಾಗ ಅವನೆದ್ದು ಮೆಲ್ಲಗೆ ಹೋಗಿ ಸೌಲನ ನಿಲುವಂಗಿಯ ಮೂಲೆಯನ್ನು ಕತ್ತರಿಸಿಕೊಂಡನು. ಅನಂತರದಲ್ಲಿ ಸೌಲನ ನಿಲುವಂಗಿಯ ಮೂಲೆಯನ್ನು ಕತ್ತರಿಸಿದ್ದಕ್ಕಾಗಿ ಅವನ ಮನಸ್ಸಾಕ್ಷಿಯು ಅವನನ್ನು ಹಂಗಿಸತೊಡಗಿತು. ಅವನು ತನ್ನ ಜನರಿಗೆ, ಅವನು ಯಹೋವನಿಂದ ಅಭಿಷೇಕಿಸಲ್ಪಟ್ಟವನು, ನನ್ನ ಒಡೆಯನೂ ಆಗಿದ್ದಾನೆ, ನಾನು ನಿಮ್ಮ ಮಾತು ಕೇಳಿ ಯಹೋವನ ಅಭಿಷಿಕ್ತನಿಗೆ ವಿರೋಧವಾಗಿ ಕೈ ಎತ್ತದಂತೆ ಯಹೋವನೇ ನನಗೆ ಅಡ್ಡಿ ಮಾಡಲಿ ಎಂದು ಹೇಳಿದನು. ಈ ಮಾತುಗಳಿಂದ ಸೌಲನಿಗೆ ವಿರೋಧವಾಗಿ ಏಳದಂತೆ ತನ್ನ ಜನರನ್ನು ತಡೆದನು. ಸೌಲನು ಗವಿಯಿಂದ ಹೊರಗೆ ಬಂದು ಸ್ವಲ್ಪ ಮುಂದೆ ಹೋದನು. ದಾವಿದನು ಗವಿಯಿಂದ ಹೊರಗೆ ಬಂದು, ಅರಸನೇ, ನನ್ನ ಒಡೆಯನೇ ಎಂದು ಅವನನ್ನು ಕೂಗಿದನು. ಸೌಲನು ಹಿಂದಿರುಗಿ ನೋಡಲು ಅವನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ, ದಾವಿದನು ನಿನಗೆ ಕೇಡು ಮಾಡಬೇಕೆಂದಿರುತ್ತಾನೆಂದು ಹೇಳುವವರ ಮಾತಿಗೆ ನೀನೇಕೆ ಕಿವಿಗೊಡುತ್ತಿ? ಈ ಹೊತ್ತು ಯಹೋವನು ಗವಿಯಲ್ಲಿ ನಿನ್ನನ್ನು ನನ್ನ ಕೈಗೆ ಒಪ್ಪಿಸಿಕೊಟ್ಟಿದ್ದಾನೆಂಬುದು ಈಗ ನಿನಗೆ ಗೊತ್ತಾಯಿತಲ್ಲವೋ? ನಿನ್ನನ್ನು ಕೊಂದು ಬಿಡಬೇಕೆಂದು ಕೆಲವರು ನನಗೆ ಹೇಳಿದರು, ಆದರೆ ನಾನು ಅವರಿಗೆ ಯಹೋವನ ಅಭಿಷಿಕ್ತನಾದ ನನ್ನ ಒಡೆಯನ ಮೇಲೆ ಕೈ ಹಾಕುವುದಿಲ್ಲ ಎಂದು ಹೇಳಿ ನಿನ್ನನ್ನು ಉಳಿಸಿದೆನು. ನನ್ನ ತಂದೆಯೇ, ಇಗೋ ನೋಡು, ನನ್ನ ಕೈಯಲ್ಲಿ ನಿನ್ನ ನಿಲುವಂಗಿಯ ತುಂಡು ಇದೆ. ನಾನು ನಿನ್ನನ್ನು ಕೊಲ್ಲದೆ ನಿನ್ನ ನಿಲುವಂಗಿಯ ಮೂಲೆಯನ್ನು ಕತ್ತರಿಸಿಕೊಂಡೇನಷ್ಟೇ. ಇದರಿಂದ ನನ್ನಲ್ಲಿ ಯಾವ ದೋಷವೂ ಅಪರಾಧವೂ ಇರುವುದಿಲ್ಲ. ನಾನು ನಿನಗೆ ವಿರೋಧವಾಗಿ ದ್ರೋಹ ಮಾಡಲಿಲ್ಲ ಎಂದು ತಿಳಿದುಕೋ. ಆದರೂ ನೀನು ನನ್ನ ಪ್ರಾಣಕ್ಕೆ ಹೊಂಚು ಹಾಕುತ್ತಿರುವೆಯಲ್ಲ. ಯಹೋವನೇ ನಮ್ಮ ಉಭಯತರ ವ್ಯಾಜ್ಯವನ್ನು ತೀರಿಸಲಿ. ಆತನೇ ನನಗೋಸ್ಕರ ನಿನಗೆ ಮುಯ್ಯಿ ಸಲ್ಲಿಸಲಿ. ನಾನಂತೂ ನಿನಗೆ ವಿರೋಧವಾಗಿ ಕೈ ಎತ್ತುವುದಿಲ್ಲ. ಕೆಟ್ಟವರಿಂದಲೇ ಕೇಡು ಎಂಬುದಾಗಿ ಹಿರಿಯರ ಗಾದೆ ಉಂಟಷ್ಟೇ. ನಾನು ನಿನಗೆ ವಿರೋಧವಾಗಿ ಕೈ ಎತ್ತುವುದಿಲ್ಲ. ದಾವಿದನ ಮಾತುಗಳು ಮುಗಿದ ನಂತರ ಸೌಲನು, ದಾವಿದನೇ, ನನ್ನ ಮಗನೇ, ಇದು ನಿನ್ನ ಸ್ವರವೋ ಅಂದು ಗಟ್ಟಿಯಾಗಿ ಅತ್ತನು. ಇದಲ್ಲದೆ ಅವನು ದಾವಿದನಿಗೆ, ನೀನು ನನಗಿಂತ ನೀತಿವಂತನು. ನಾನು ನಿನಗೆ ಕೇಡು ಮಾಡಿದರೂ ನೀನು ನನಗೆ ಒಳ್ಳೆಯದನ್ನೇ ಮಾಡಿದೆ. ಯಹೋವನು ನನ್ನನ್ನು ನಿನ್ನ ಕೈಗೆ ಒಪ್ಪಿಸಿಕೊಟ್ಟರೂ ನೀನು ನನ್ನನ್ನು ಕೊಲ್ಲಲಿಲ್ಲ. ಇದರಿಂದ ನೀನು ನನಗೆ ಹಿತವನ್ನೇ ಮಾಡುವಂಥವನೆಂಬುದು ಈ ಹೊತ್ತು ಪ್ರಕಟವಾಯಿತು. ಯಾವನಾದರೂ ತನ್ನ ಕೈಗೆ ಸಿಕ್ಕಿದ ವೈರಿಯನ್ನು ಸುಕ್ಷೇಮದಿಂದ ಕಳುಹಿಸಿಬಿಡುವನು? ನೀನು ಈ ಹೊತ್ತು ನನಗೆ ಉಪಕಾರ ಮಾಡಿದ್ದಕ್ಕಾಗಿ ಯಹೋವನು ನಿನಗೆ ಉಪಕಾರ ಮಾಡಲಿ. ಕೇಳು, ನೀನು ಹೇಗೂ ಅರಸನಾಗುವೆ ಎಂದು ಇಸ್ರಾಯೇಲ್ ರಾಜ್ಯವು ನಿನ್ನಲ್ಲಿ ಸ್ಥಿರವಾಗುವುದೆಂದು ಬಲ್ಲೆನು ಅಂದನು. ಇದಾದ ನಂತರ ಸೌಲನು ಮನೆಗೆ ಹಿಂದಿರುಗಿದನು. ಆದರೆ ಮೊದಲು ದೀರ್ಘವಾಗಿ ಅವನ ಹೃದಯವನ್ನು ಹಿಡಿದುಕೊಂಡಿದ್ದ ಮತ್ಸರವು ಮತ್ತು ಅರಣ್ಯಕ್ಕೆ ಹಿಂದಿರುಗಿ ಹೋಗಿ ದಾವಿದನನ್ನು ಬೇಟೆಯಾಡುವುದಕ್ಕೆ ಪ್ರಯತ್ನಿಸುವಂತೆ ಅವನನ್ನು ಒತ್ತಾಯಪಡಿಸಿತು. ಸೌಲನು ತನ್ನಲ್ಲಿರುವ ಹೊಟ್ಟೆಕಿಚ್ಚಿನ ನಿಮಿತ್ತವಾಗಿ 8 ವರ್ಷಗಳವರೆಗೆ ಹೀಗೆಯೇ ಮಾಡಿದನು. ಆದಾಗ್ಯೂ ಪ್ರತೀ ಸಲವೂ ದೇವರು ಸೌಲನ ಕೈಯಿಂದ ದಾವಿದನನ್ನು ರಕ್ಷಿಸಿದನು. ಕೊನೆಯಲ್ಲಿ ಸೌಲನು ತಾನು ಬಿತ್ತಿದ್ದನ್ನು ಕೊಯ್ದನು. 31 ಅಧ್ಯಾಯದಲ್ಲಿ ಬರೆದಿರುವುದನ್ನು ಕೇಳಿಸಿಕೊಳ್ಳಿರಿ. ಅಲ್ಲಿ ವಾಕ್ಯವು ಹೀಗೆ ಹೇಳುತ್ತದೆ: ಫಿಲಿಸ್ಟಿಯರು ಇಸ್ರಾಯೇಲರೊಡನೆ ಯುದ್ಧ ಮಾಡಿದರು. ಇಸ್ರಾಯೇಲರು ಅವರಿಂದ ಅಪಜಯ ಹೊಂದಿ ಗಿಲ್ಬೋವ ಬೆಟ್ಟದಲ್ಲಿ ಹತರಾದರು. ಫಿಲಿಸ್ಟಿಯರು ಸೌಲನನ್ನು, ಅವನ ಮಕ್ಕಳನ್ನು ಬಿಡದೆ ಹಿಂದಟ್ಟಿ ಅವನ ಮಕ್ಕಳಾದ ಯೋನಾಥಾನನನ್ನು, ಅಬಿನಾದಾಬನನ್ನು ಮೆಲ್ಕಿಶೂವನನ್ನು ಕೊಂದರು. ಸೌಲನಿದ್ದ ಕಡೆಯಲ್ಲಿ ಯುದ್ಧವು ಬಹುಘೋರವಾಗಿತ್ತು. ಬಿಲ್ಲುಗಾರರು ಅವನಿಗೆ ಗುರಿಯಿಟ್ಟರು. ಆದ್ದರಿಂದ ಸೌಲನು ಬಹುಭೀತನಾಗಿ ತನ್ನ ಆಯುಧ ವಾಹಕನಿಗೆ, ನಿನ್ನ ಕತ್ತಿಯನ್ನು ಹಿಡಿದು ನನ್ನನ್ನು ತಿವಿದುಕೊಲ್ಲು, ಇಲ್ಲವಾದರೆ ಸುನ್ನತಿಯಿಲ್ಲದ ಈ ಜನರು ಬಂದು ನನ್ನನ್ನು ತಿವಿದು ಅಪಕೀರ್ತಿಯನ್ನುಂಟು ಮಾಡಾರು ಎಂದು ಹೇಳಲು ಅವರು ಹೆದರಿ ಒಲ್ಲೇನು ಅಂದನು. ಆದ್ದರಿಂದ ಸೌಲನು ತಾನೇ ಕತ್ತಿಯನ್ನು ಹಿರಿದು ಅದರ ಮೇಲೆ ಬಿದ್ದನು. 1 ಸಮುವೇಲ 31:1-4. ಆ ದಿನದಲ್ಲಿ ಸೌಲನು ಅವನ 3 ಜನ ಗಂಡು ಮಕ್ಕಳು ಸತ್ತರು. ಈ ಪ್ರಕಾರ ದೇವರು ಹೇಳಿದಂತೆಯೇ ಸೌಲನ ಸಂತಾನದವರು ಸಂಪೂರ್ಣವಾಗಿ ನಿರ್ನಾಮ ಮಾಡಲ್ಪಟ್ಟರು. ಮುಂದುವರಿದ ಅಧ್ಯಾಯಗಳಲ್ಲಿ ದೇವರು ಇಸ್ರಾಯೇಲ್ ರಾಜ್ಯವನ್ನು ದಾವಿದನ ಕಡೆಗೆ ಹೇಗೆ ತಿರುಗಿಸಿದನೆಂಬುದನ್ನು ವಾಕ್ಯಗಳು ತಿಳಿಸುತ್ತವೆ. ದಾವಿದನು ನೀತಿಯನ್ನು ಪ್ರೀತಿಸಿ ಅನ್ಯಾಯವನ್ನು ದ್ವೇಷಿಸುತ್ತಿದ್ದ ಕೇವಲ ಒಬ್ಬ ಅರಸನಾಗಿದ್ದನು. ದಾವಿದನು ತನ್ನ ಹೃದಯಪೂರ್ವಕವಾಗಿ ದೇವರಾದ ಕರ್ತನನ್ನು ಪ್ರೀತಿಸುತ್ತಿದ್ದನು. ದೇವರ ವಾಕ್ಯ ಮತ್ತು ದೇವರ ಮಹಿಮೆ ಇವೆರಡೂ ದಾವಿದನ ಆಲೋಚನೆಗಳಲ್ಲಿ ಮೊದಲ ಸ್ಥಾನವನ್ನು ಆಕ್ರಮಿಸಿಕೊಂಡಿದ್ದವು. ಆದುದರಿಂದ ದಾವಿದನು ಇಸ್ರೇಲಿನ ಮೇಲೆ ಆಳ್ವಿಕೆಯನ್ನು ಪ್ರಾರಂಭಿಸಿದಾಗ ಅವನು ಮಾಡುವುದಕ್ಕೆ ಇಷ್ಟಪಟ್ಟಂತಹ ಮೊದಲ ಕೆಲಸವೆಂದರೆ ಅದು ದೇವದರ್ಶನದ ಗುಡಾರವನ್ನು ಮತ್ತು ಒಡಂಬಡಿಕೆಯ ಮಂಜೂಷವನ್ನು ಯೆರೂಸಲೇಮಿಗೆ ತರುವಂಥದ್ದು. ಯೆರೂಸಲೇಮು ಇಸ್ರಾಯೇಲಿನ ಮುಖ್ಯ ಪಟ್ಟಣವಾಯಿತು. ಅದಕ್ಕಾಗಿಯೇ ದಾವಿದನು ದೇವದರ್ಶನದ ಗುಡಾರವನ್ನು ಮತ್ತು ಯಜ್ಞವೇದಿಯನ್ನು ಅಲ್ಲಿಯೇ ಸ್ಥಾಪಿಸುವುದಕ್ಕೆ ಬಯಸಿದನು. ಆರಾಧನೆಯ ಗುಡಾರವನ್ನು ದಾವಿದನು ಯೆರೂಸಲೇಮಿಗೆ ತಂದ ನಂತರ ಕರ್ತನ ಹೆಸರನ್ನು ಗೌರವಿಸುವುದಕ್ಕಾಗಿ ಒಂದು ಸುಂದರವಾದ ದೇವಾಲಯವನ್ನು ಕಟ್ಟುವುದಕ್ಕೆ ಅವನು ಹೇಗೆ ಯೋಜನೆ ಮಾಡಿಕೊಂಡನೆಂಬುದನ್ನು ವಾಕ್ಯವು ನಮಗೆ ತಿಳಿಸುತ್ತದೆ. ಒಡಂಬಡಿಕೆಯ ಮಂಜುಷವು ಇಡಲ್ಪಡುವುದಕ್ಕೂ ಮತ್ತು ಪಾಪಿಗಳು ತಮ್ಮ ಪಾಪವನ್ನು ಮರೆಮಾಡುವುದಕ್ಕೆ ದೇವರಿಗೆ ಯಜ್ಞಗಳನ್ನು ಸಮರ್ಪಿಸುವುದಕ್ಕೂ ಒಂದು ದೇವಾಲಯವನ್ನು ಕಟ್ಟುವುದಕ್ಕೆ ದಾವಿದನು ಇಷ್ಟಪಟ್ಟನು. ಹೇಗಿದ್ದರೂ ದೇವರಿಗಾಗಿ ದಾವಿದನು ಮನೆಯನ್ನು ಕಟ್ಟುವುದಿಲ್ಲ. ಆದರೆ ದೇವರು ಅವನಿಗಾಗಿ ಮುಂದಿನ ಪೀಳಿಗೆಗೆ ಎಂದೆಂದಿಗೂ ಇರುವಂತಹ ಒಂದು ಮನೆಯನ್ನು ಕಟ್ಟುತ್ತಾನೆಂದು ಕರ್ತನು ದಾವಿದನಿಗೆ ಹೇಳಿದ್ದನು. ದೇವರು ದಾವಿದನೊಂದಿಗೆ ಮಾಡಿಕೊಂಡ ಒಡಂಬಡಿಕೆಯನ್ನು ಕೇಳಿಸಿಕೊಳ್ಳಿರಿ. ಆತನು ಅವನಿಗೆ ಹೇಳಿದ್ದೇನೆಂದರೆ, ನಿನ್ನ ಆಯುಷ್ಕಾಲವು ಮುಗಿದು ನೀನು ಪಿತೃಗಳ ಬಳಿಗೆ ಸೇರಿದ ಮೇಲೆ ನಿನ್ನಿಂದ ಹುಟ್ಟುವವನನ್ನು ನೆಲೆಗೊಳಿಸಿ ಅವನ ರಾಜ್ಯವನ್ನು ಸ್ಥಿರಪಡಿಸುವೆನು. ಅವನು ನನ್ನ ಹೆಸರಿಗಾಗಿ ಒಂದು ಮನೆಯನ್ನು ಕಟ್ಟುವನು. ನಾನು ಅವನ ರಾಜ್ಯ ಸಿಂಹಾಸನವನ್ನು ನಿರಂತರವಾಗಿ ಸ್ಥಿರಪಡಿಸುವೆನು. ನಾನು ಅವನಿಗೆ ತಂದೆಯಾಗಿರುವೆನು, ಅವನು ನನಗೆ ಮಗನಾಗಿರುವನು. ಅವನು ತಪ್ಪು ಮಾಡಿದರೆ ಅವನಿಗೆ ಮನುಷ್ಯ ಶಿಕ್ಷೆಯನ್ನು ಕೊಡುವೆನು. ನರಪುತ್ರರಂತೆ ಅವನನ್ನು ದಂಡಿಸುವೆನು. ನಿನ್ನ ಮನೆಯು ಅರಸುತನವು ಸದಾಕಾಲ ಸ್ಥಿರವಾಗಿರುವವು, ನಿನ್ನ ಸಿಂಹಾಸನವು ಶಾಶ್ವತವಾಗಿರುವುದು ಎಂಬುದೇ. 1 ಸಮುವೇಲ 7:14-16. ಈ ದಿನದಲ್ಲಿ ದೇವರು ದಾವಿದನೊಂದಿಗೆ ಮಾಡಿಕೊಂಡ ಒಡಂಬಡಿಕೆಯು ನಿಮಗೆ ಅರ್ಥವಾಯಿತ? ಮಾನವನ ಗ್ರಹಿಕೆಯನ್ನು ಮೀರಿಸುವಂತಹ ಭಯಂಕರವಾದ ಒಡಂಬಡಿಕೆ ಇದಾಗಿತ್ತು. ದೇವರು ದಾವಿದನಿಗೆ, ನಿನ್ನ ಮನೆಯು ಅರಸುತನವೂ ಸದಾಕಾಲ ಸ್ಥಿರವಾಗಿರುವವು, ನಿನ್ನ ಸಿಂಹಾಸನವು ಶಾಶ್ವತವಾಗಿರುವುದು ಎಂದು ವಾಗ್ದಾನ ಮಾಡಿದ್ದನು. ಏನು, ದಾವಿದನ ರಾಜ್ಯವು ಎಂದೆಂದಿಗೂ ಸ್ಥಿರವಾಗಿರುತ್ತದೋ? ಇದು ಹೇಗೆ ಸಾಧ್ಯವಾಗುತ್ತದೆ? ಕೇವಲ ಒಬ್ಬ ಮನುಷ್ಯನಾಗಿರುವ ದಾವಿದನು ಎಂದೆಂದಿಗೂ ಸ್ಥಿರನಾಗಿರುವಂತೆ ಸಿಂಹಾಸನವನ್ನು ಪಡೆಯುವುದಕ್ಕೆ ಹೇಗೆ ಸಾಧ್ಯ? ಇಲ್ಲಿ ಇದಕ್ಕೆ ಉತ್ತರವಿದೆ. ಎಂದೆಂದಿಗೂ ಸ್ಥಿರವಾಗಿರುವಂತಹ ಸಿಂಹಾಸನವನ್ನು ದಾವಿದನ ಸಂತಾನದವರು ಸ್ಥಾಪಿಸುತ್ತಾರೆಂದು ದೇವರು ದಾವಿದನಿಗೆ ವಾಗ್ದಾನ ಮಾಡಿದ್ದನು. ಪರಲೋಕದಲ್ಲಿಯೂ ಮತ್ತು ಭೂಲೋಕದಲ್ಲಿಯೂ ಎಂದೆಂದಿಗೂ ಆಳ್ವಿಕೆ ನಡೆಸುವ ಅಧಿಕಾರವನ್ನು ಪಡೆದುಕೊಳ್ಳುವುದಕ್ಕೆ ದಾವಿದನ ರಾಜಮನೆತನದಲ್ಲಿ ಒಬ್ಬ ಮನುಷ್ಯನು ಹುಟ್ಟುವವನಿದ್ದನು. ಅವನು ರಾಜಾದಿರಾಜನು, ಕರ್ತರ ಕರ್ತನು ಮತ್ತು ಸಮಾಧಾನದ ಪ್ರಭುವು ಎಂಬುದಾಗಿ ಕರೆಯಲ್ಪಡುವನಾಗಿದ್ದನು. ದಾವಿದನ ಕಾಲದ 100 ವರ್ಷಗಳ ನಂತರ, ಸುಮಾರು 700 ವರ್ಷಗಳ ಮೊದಲೇ ಈ ರಾಜಾದಿರಾಜನು ಹುಟ್ಟಿದ್ದನು. ಪ್ರವಾದಿಯಾದ ಯೆಶಾಯನು ಹೀಗೆ ಬರೆದಿದ್ದಾನೆ, ಒಂದು ಮಗು ನಮಗಾಗಿ ಹುಟ್ಟಿದೆ ಅಷ್ಟೇ, ವರದ ಮಗನು ನಮಗೆ ದೊರೆತನು, ಆಡಳಿತವು ಅವನ ಬಾಹುವಿನ ಮೇಲಿರುವುದು. ಅದ್ಭುತ ಸ್ವರೂಪನು, ಆಲೋಚನಾಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು ಎಂಬುವು ಅವನ ಹೆಸರು. ಅವನ ಮುಖಾಂತರ ದಾವಿದನ ಸಿಂಹಾಸನದ ಆಡಳಿತವು ಅಭಿವೃದ್ಧಿಯಾಗುವುದು. ದಾವಿದನ ರಾಜ್ಯದಲ್ಲಿ ನಿತ್ಯ ಸಮಾಧಾನವಿರುವುದು. ಆ ರಾಜ್ಯವು ಇಂದಿನಿಂದ ಯಾವಾಗಲೂ ನೀತಿ ನ್ಯಾಯಗಳ ಮೂಲಕ ಸ್ಥಾಪಿತವಾಗಿ ಸ್ಥಿರಗೊಳ್ಳುವುದು. ಸೇನಾಧೀಶ್ವರನಾದ ಯಹೋವನ ಆಗ್ರಹವು ಇದನ್ನು ನೆರವೇರಿಸುವುದು. ಏಷಾಯ 9:6-7. ಒಂದು ನಿತ್ಯವಾದ ಸಿಂಹಾಸನವನ್ನು ಸ್ಥಾಪಿಸುವುದಕ್ಕೆ ದಾವಿದನ ಸಂತಾನದವರೊಳಗೆ ಯಾರಿಗೆ ಅಧಿಕಾರವು ಕೊಡಲ್ಪಟ್ಟಿತೆಂದು ನಿಮಗೆ ಗೊತ್ತಾ? ನ್ಯಾಯ ತೀರ್ಪಿನ ದಿನದಂದು ಆದಾಮನ ಮಕ್ಕಳಿಗೆ ನ್ಯಾಯ ತೀರಿಸಿ ನಿತ್ಯತ್ವದುದ್ದಕ್ಕೂ ಯಾರು ಆಳ್ವಿಕೆ ನಡೆಸುತ್ತಾರೆಂಬುದು ನಿಮಗೆ ತಿಳಿದಿದೆಯಾ? ಹೌದು, ಅದು ವಿಮೋಚಕನು, ಪರಲೋಕದಿಂದ ಬಂದ ಅರಸನು, ದಾವಿದನ ಸಂತತಿಯವರಿಗೆ ಸಂಬಂಧಪಟ್ಟ ಒಬ್ಬ ಕನ್ಯೆಯಲ್ಲಿ ಜನಿಸಿ ಬಂದವನು. ಆ ಅರಸನಿಗೆ ಸಂಬಂಧಪಟ್ಟಂತೆ ವಾಕ್ಯವು ಹೀಗೆ ಹೇಳುತ್ತದೆ: ಈ ಕಾರಣದಿಂದ ದೇವರು ಆತನನ್ನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ ಎಲ್ಲಾ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರನ್ನು ಆತನಿಗೆ ದಯಪಾಲಿಸಿದ್ದಾನೆ. ಫಿಲಿಪ್ಪಿ 2:9. ನಂತರ ದಾವಿದನು ತನ್ನ ಸಂತತಿಯವರೊಳಗಿಂದ ವಿಮೋಚಕನನ್ನು ಕಳಿಸುವ ದೇವರ ಯೋಜನೆಯನ್ನು ಗ್ರಹಿಸಿಕೊಂಡವನಾಗಿ ಕರ್ತನ ಮುಂದೆ ಮೊಣಕಾಲೂರಿ ಆರಾಧಿಸುತ್ತಾ ಹೀಗೆ ಹೇಳಿದನು: ಕರ್ತನೇ ಯಹೋವನೇ, ನಾನೆಷ್ಟರವನು? ನನ್ನ ಮನೆ ಎಷ್ಟರದು? ನೀನು ನನ್ನನ್ನು ಇಲ್ಲಿಯವರೆಗೂ ತಂದಿದ್ದೀಯಲ್ಲ. ಕರ್ತನೇ ಯಹೋವನೇ, ಇದು ಸಾಲದೆಂದೆಣಿಸಿ ನಿನ್ನ ಸೇವಕನ ಬಹುದೂರದ ಸಂತಾನದ ವಿಷಯದಲ್ಲಿಯೂ ವಾಗ್ದಾನ ಮಾಡಿದ್ದಿ. ಕರ್ತನೇ ಯಹೋವನೇ, ನೀನು ನರಪ್ರಾಣಿಯನ್ನು ಹೀಗೆ ನಡೆಸಿದ್ದು ಆಶ್ಚರ್ಯ. ದೇವರೇ ಯಹೋವನೇ, ನೀನೇ ದೊಡ್ಡವನು, ನಿನ್ನ ಸಮಾನರು ಯಾರೂ ಇಲ್ಲ. ನಾವು ಕೇಳಿದವುಗಳನ್ನೆಲ್ಲ ಆಲೋಚಿಸಿ ನಡೆದರೆ ನಿನ್ನ ಹೊರತು ದೇವರೇ ಇಲ್ಲವೆಂಬುದು ನಿಶ್ಚಯ. ಕರ್ತನೇ ಯಹೋವನೇ, ನಿನ್ನ ಸೇವಕನಿಗೆ ಈ ಶ್ರೇಷ್ಠ ವಾಗ್ದಾನಗಳನ್ನು ಮಾಡಿದ ನೀನು ದೇವರಾಗಿರುತ್ತೆ. ನಿನ್ನ ವಾಕ್ಯವು ಸತ್ಯವಾದದ್ದು, ಆದುದರಿಂದ ನೀನು ನಿನ್ನ ಸೇವಕನ ಮನೆಯನ್ನು ಆಶೀರ್ವದಿಸು, ಸದಾಕಾಲವೂ ಅದರ ಮೇಲೆ ನಿನ್ನ ಕಟಾಕ್ಷವಿರಲಿ. ಕರ್ತನೇ ಯಹೋವನೇ, ವಾಗ್ದಾನ ಮಾಡಿದವನು ನೀನೇ. ನಿನ್ನ ಆಶೀರ್ವಾದದಿಂದ ನಿನ್ನ ಸೇವಕನ ಮನೆಯಲ್ಲಿ ನಿತ್ಯ ಸೌಭಾಗ್ಯವಿರಲಿ. 1 Samuel 7:18-19, 19:22-28, 29 ತನ್ನ ಸಂತತಿಯವರೊಳಗಿಂದ ಬರುವನಾಗಿದ್ದ ಅರಸನ ಕುರಿತಾಗಿ ದೇವರು ಮಾಡಿದ್ದ ವಾಗ್ದಾನಕ್ಕಾಗಿ ದಾವಿದನು ಆತನಿಗೆ ಈ ರೀತಿಯಾಗಿ ಕೃತಜ್ಞತೆಗಳನ್ನು ಸಲ್ಲಿಸಿದನು. ಪರಿಶುದ್ಧ ವಾಕ್ಯಗಳನ್ನು ತಿಳಿದಿರುವಂತಹ ನೀವು ಈ ವಾಗ್ದಾನದ ಒಂದು ಭಾಗವನ್ನು ದೇವರು ಈಗಾಗಲೇ ನೆರವೇರಿಸಿದ್ದಾನೆಂಬುದನ್ನು ಸಹ ತಿಳಿದುಕೊಳ್ಳಬೇಕಾಗಿದೆ. ಸುವಾರ್ತೆಯಲ್ಲಿ ನಾವು ಓದುವುದೇನೆಂದರೆ, ದಾವಿದನ ಕಾಲವಾಗಿ 1000 ವರ್ಷಗಳ ನಂತರ ದಾವಿದನು ತನ್ನ ತಂದೆಯ ಕುರಿಮಂದಿಯನ್ನು ಕಾಯುತ್ತಿದ್ದ. ಅದೇ ಬೆತ್ಲೆಹೇಮಿನ ಬೆಟ್ಟಗಳಲ್ಲಿ ತಮ್ಮ ಕುರಿಹಿಂಡನ್ನು ಕಾಯುತ್ತಿದ್ದ ಕೆಲವು ಕುರುಬರ ಬಳಿಗೆ ದೇವರು ಒಬ್ಬ ದೂತನನ್ನು ಕಳುಹಿಸಿದನು. ಕರ್ತನ ದೂತನು ಆ ಕುರುಬನಿಗೆ, ಹೆದರಬೇಡಿರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ. ಅದೇನೆಂದರೆ, ಈ ಹೊತ್ತು ನಿಮಗೆ ದಾವೀದನೂರಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಆತನು ಕರ್ತನಾಗಿರುವ ಕ್ರಿಸ್ತನೇ. ಲೂಕ 2:10-11. ಹೌದು, ದಾವಿದನ ಪೀಳಿಗೆಯ ಮೂಲಕವಾಗಿ ಹುಟ್ಟುತ್ತಾನೆಂದು ದೇವರು ವಾಗ್ದಾನ ಮಾಡಿದ್ದ ಅರಸನು ಹುಟ್ಟಿದನು. ಆತನು ಪರಲೋಕಕ್ಕೆ ಹೋಗಿದ್ದಾನೆ. ನೀತಿವಂತಿಕೆಯಲ್ಲಿ ಲೋಕಕ್ಕೆ ನ್ಯಾಯ ತೀರಿಸುವುದಕ್ಕೆ ಆತನು ಹಿಂದಿರುಗಿ ಬರುವಂತಹ ಆ ಭಯಂಕರವಾದ ಮತ್ತು ಮಹಿಮೆಯುಳ್ಳ ದಿನಕ್ಕಾಗಿ ಕಾಯುತ್ತಿದ್ದಾನೆ. ಆ ದಿನದಲ್ಲಿ ದಾವಿದನ ನಿತ್ಯವಾದ ರಾಜ್ಯವು ನಿಜವಾದದ್ದು ಎಂಬುದರ ಕುರಿತಾಗಿ ದೇವರು ಮಾಡಿದ ವಾಗ್ದಾನವನ್ನು ಪ್ರತಿಯೊಬ್ಬರೂ ತಿಳಿದುಕೊಳ್ಳುತ್ತಾರೆ. ಈ ದಿನದಲ್ಲಿ ಹೀಗೆ ಹೇಳಲ್ಪಡುತ್ತದೆ: ಲೋಕದ ರಾಜ್ಯಾಧಿಕಾರವು ನಮ್ಮ ಕರ್ತನಿಗೂ ಮತ್ತು ಆತನು ಅಭಿಷೇಕಿಸಿದವನಿಗೂ ಉಂಟಾಯಿತು. ಆತನು ಯುಗಯುಗಾಂತರಗಳಲ್ಲಿಯೂ ರಾಜ್ಯವನ್ನಾಳುವನು. ಪ್ರಕಟಣೆ 11:15. ಈ ದಿನ ನಾವು ಇಲ್ಲಿಗೆ ಮುಗಿಸಲೇಬೇಕು. ಕೇಳಿಸಿಕೊಂಡಿದ್ದಕ್ಕೆ ನಿಮ್ಮೆಲ್ಲರಿಗೆ ವಂದನೆಗಳು. ಮುಂದಿನ ಸಲ ದೇವರ ಚಿತ್ತವಾದರೆ ಅರಸನಾದ ದಾವಿದನ ಕಥೆಯನ್ನು ನಾವು ಮುಂದುವರಿಸೋಣ ಮತ್ತು ನಿಮ್ಮ ಕಿವಿಯ ನರಗಳು ಹಾರುವಂತೆ ಮಾಡುವ ಒಂದು ಘಟನೆಯ ಕುರಿತು ನಾವು ಕೇಳಿಸಿಕೊಳ್ಳೋಣ. ಕೇಳಿಸಿಕೊಂಡಿದ್ದಕ್ಕೆ ನಿಮಗೆ ವಂದನೆಗಳು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪರಿಶುದ್ಧ ವಾಕ್ಯದಲ್ಲಿನ ಈ ವಚನದೊಂದಿಗೆ ನಾವು ನಿಮಗೆ ವಿದಾಯ ಹೇಳುತ್ತೇವೆ. ಆಹಾ, ದೇವರ ಐಶ್ವರ್ಯವು, ಜ್ಞಾನವು, ವಿವೇಕವು ಎಷ್ಟೋ ಅಗಾಧ. ಆತನ ತೀರ್ಮಾನಗಳು ಪರಿಶೋಧನೆಗೆ ಎಷ್ಟೋ ಅಗಮ್ಯ. ಆತನ ಮಾರ್ಗಗಳು ಕಂಡುಹಿಡಿಯುವುದಕ್ಕೆ ಎಷ್ಟೋ ಅಸಾಧ್ಯ. ಸಮಸ್ತವೂ ಆತನಿಂದ ಉತ್ಪತ್ತಿಯಾಗಿ ಆತನಿಂದ ನಡೆಯುತ್ತಾ ಆತನಿಗಾಗಿ ಇರುತ್ತದೆ. ಆತನಿಗೆ ಸದಾಕಾಲವೂ ಸ್ತೋತ್ರ. ಆಮೇನ್. ರೋಮಾ 11 ಅಧ್ಯಾಯ 33-36 ವಚನ.